श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवोच्छदम् शापान्मणिग्रीवविमोचनम् स्वनामग्रहणादेव निरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानान्तशय्याय पूर्णज्ञानरसान्नसे उत्तुङ्गवक्तरङ्गाय मध्वगुप्तार्थये नमः। गुरुमतुलगुणज्ञम् सद्गुणैकाधिवासम् क्षमदमपरिनिष्ठम् सत्त्वनिष्ठम् वरिष्ठम् सकलसुदनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदाम् कष्टहर्तॄन्नः विद्यामान्यान्मुनीन् मम। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहम् देवि शुद्धये। सत्यम् सत्यम् पुनः सत्यम् विप्रतिर्थप्रसादतः सर्वे कामा भवन्त्येव शवतो बिम्बसन्निधौ। चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देत्यभीष्टदम्। अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयार्थगुरुम् भजे। श्रीगुरुभ्यो नमः हरिः ओम्। ನಂತರ ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ ಹೇಳ್ತಾ ಇದ್ದಾರೆ. ಸಾಂಖ್ಯವಾಗಲಿ ಯೋಗವಾಗಲಿ ಎರಡೂ ಕೂಡ ಒಂದೇ. ಸಾಂಖ್ಯಯೋಗವನ್ನು ಅಂದರೆ ಸಾಂಖ್ಯ ಜ್ಞಾನ ಯೋಗವನ್ನು ಯಾರು ಹಿಡಿಯುತ್ತಾರೋ ಅವರಿಗೆ ಪ್ರಾಪ್ತಿಯಾಗುವ ಮಾರ್ಗವೂ ಒಂದೇ, ಜ್ಞಾನ ಯೋಗದಿಂದಲೂ ಒಂದೇ. ಏನದು ಅಂತ ಹೇಳ್ತಾರೆ, ಜ್ಞಾನ ಮತ್ತು ವಿಶೇಷವಾಗಿರ್ತಕ್ಕಂತಹ ಕರ್ಮಯೋಗ ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖದಂತೆ. ಅದಕ್ಕೆ ಸಾಂಖ್ಯಂಚ ಯೋಗಂಚ, ಜ್ಞಾನಯೋಗ ಕರ್ಮಯೋಗ ಎರಡೂ ಕೂಡ ವಿಶೇಷವಾಗಿ ಒಂದೇನೆ, ಒಂದು ಗುರಿಯನ್ನ ಹೇಳುವ ಎರಡು ಮಾರ್ಗಗಳು, ಆದರೆ ಎರಡೂ ಕೂಡ ಒಂದೇ ಕಡೆ ಸೇರುತ್ತಾ ಇವೆ. ಹಾಗಂತ ಯಾವುದಾದ್ರೂ ಒಂದು ಸಾಕು ಅಂತ ತಿಳಿಯಬೇಡಿ, ಎರಡರಲ್ಲೂ ಹೋಗಲೇಬೇಕು, ಒಂದಕ್ಕೊಂದು ಪೂರಕವಾಗಿದೆ. ತದನಂತರ ತಿಳಿಸಿಕೊಡುತ್ತಾರೆ, ಸನ್ಯಾಸಸ್ತು ಮಹಾಬಾಹು ದುಃಖಂ ಆತ್ಮ ಅಯೋಗತಃ ಯೋಗಯುಕ್ತೋ ಮುನಿರ್ ಬ್ರಹ್ಮ ಅಚಿರೇಣ ಅಧಿಗಚ್ಚತಿ. ಇಲ್ಲಿ ಹೇಳ್ತಾ ಇದ್ದಾರೆ ಸನ್ಯಾಸ ಅಂದರೆ ಹೇಳುತ್ತಾರೆ ಅಯೋಗತಃ ಭಗವದರ್ಪಣ ಬುದ್ಧ ಕರ್ಮಾನುಷ್ಠಾನ ಯೋಗ ಅಭಾವೇ. ಭಗವಂತನಲ್ಲಿ ಮನಸ್ಸಿಟ್ಟು ಸಕಲ ಕರ್ಮಗಳನ್ನ ಭಗವಂತನಿಗೆ ಹೇ ಹರೇ ನಿನ್ನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ ಎಂಬ ಕರ್ಮಾನುಷ್ಠಾನ ಅದು ಕರ್ಮಯೋಗ. ಅದು ಇಲ್ಲದಿದ್ದರೆ ಸನ್ಯಾಸ ಅಂದ್ರೆ ಕಾಮಾದಿಗಳನ್ನು ಬಿಡುವುದೇ ಸನ್ಯಾಸ. ಅದು ಎಂಥದ್ದು ಅಂದ್ರೆ ಬಹಳ ದುಃಖದಾಯಕವಾದ್ದು. ಕರ್ಮಾನುಷ್ಠಾನ ಇಲ್ಲದೆ ಬರೀ ಕಾಮಕ್ರೋಧಾದಿಗಳನ್ನು ಬಿಟ್ಟಿರ್ತೇನೆ ಅಂತ ಹೊರಟರೆ ಅದು ಸಾಧ್ಯವೇ ಇಲ್ಲ. ಇನ್ನು ಹೇಳ್ತಾ ಇದ್ದಾರೆ ಸ್ವೋಚಿತ ಕರ್ಮ ಅನುಷ್ಠಾನೇನ ನರಕ ಪ್ರಾಪ್ತಿಶ್ಚ. ಒಂದು ಕಾಮಾದಿ ವರ್ಜನ ರೂಪವಾಗಿರತಕ್ಕಂತಹ ಸನ್ಯಾಸ ಕರ್ಮಯೋಗ ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಎರಡನೆಯದು ಮಾಡಬೇಕಾದ ಕರ್ಮ ವೇದೋಕ್ತ ಕರ್ಮಾನುಷ್ಠಾನ ಬಿಟ್ಟದ್ದಕ್ಕೆ ನರಕ ಪ್ರಾಪ್ತಿಯೂ ಆಗುತ್ತೆ. ಹಾಗಾದರೆ ಏನೋ ಸುಪ್ತ ಶಬ್ದಗಳೆಲ್ಲ ಬಳಸ್ತಾ ಇದ್ದೀರಾ, ಅರ್ಥ ಆಗುವಂತೆ ನಮ್ಮ ಮಾತಿಗೆ ಎಟಗುವಂತೆ ಬುದ್ಧಿಗೆ ಎಟಗುವಂತೆ ಹೇಳಬಹುದೇ? ಅಂದ್ರೆ ಇಷ್ಟು ಕರ್ಮ ಮಾಡಲೇಬೇಕು. ಸನ್ಯಾಸ ಅಂದ ಕೂಡಲೇ ಎಲ್ಲ ಕರ್ಮಗಳನ್ನು ಬಿಟ್ಟು ಮೂಲೆಗೆ ಕೂಡುವುದು ಅಂತ ಅರ್ಥ ಅಲ್ಲ. ನಮಗೆ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ವೇದ ಶಾಸ್ತ್ರ ಏನು ವಿಧಾನ ಮಾಡುತ್ತಾ ಇವೆ ಆ ಕರ್ಮಗಳನ್ನು ನಾವು ಮಾಡಲೇಬೇಕು. ಆದರೆ ಆ ಕರ್ಮ ಮಾಡುವಾಗ ಒಣ ಕರ್ಮ ಬೇಡ, ಜ್ಞಾನಯುಕ್ತ ಕರ್ಮಾನುಷ್ಠಾನ ಮಾಡಿ. ಚೂರು ಜ್ಞಾನ, ಅದರಿಂದ ಕೂಡಿದ ಕರ್ಮ, ಅದರಿಂದ ಮತ್ತು ಜ್ಞಾನ ಬೆಳೆಯೋದು, ಅದರಿಂದ ಮತ್ತು ಕರ್ಮಾನುಷ್ಠಾನ ವಿಶೇಷ, ಮತ್ತದರಿಂದ ವಿಶೇಷ ಜ್ಞಾನ ಬೆಳೆಯೋದು, ಹೀಗೆ ಬರಬೇಕು. ಹಾಗಿಲ್ಲದೆ ಕರ್ಮಾನುಷ್ಠಾನ ಚೂರು ಮಾಡದೆ ಸನ್ಯಾಸ, ನಾನು ಎಲ್ಲ ಕಾಮಕ್ರೋಧಾದಿಗಳನ್ನು ಬಿಟ್ಟು ಬಿಡುತ್ತೇನೆ ಅಂತ ಹೇಳಿ ಮಾಡುವ ಕೆಲಸ ಬಿಟ್ಟು ಕೂತರೆ ಅವಾಗೇನಾಗುತ್ತೆ ಅಂದರೆ ಕಾಮಕ್ರೋಧಾದಿಗಳನ್ನು ಬಿಡಲಿಕ್ಕೆ ಆಗಲ್ಲ. ಎರಡನೆಯದು, ಮಾಡಬೇಕಾದ ಕಾರ್ಯ ಭಗವಂತ ಹೇಳಿತ್ತು, ಮಾಡದೇ ಇದ್ದದ್ದಕ್ಕೆ ನರಕ ಪ್ರಾಪ್ತಿಯೂ ಆಗುತ್ತೆ. ಆದ್ದರಿಂದ ಕರ್ಮಾನುಷ್ಠಾನವನ್ನು ನಾವು ಬಿಡಲೇಬಾರದು. ನಮ್ಮ ನಮ್ಮ ಆಚಾರ ವ್ಯವಹಾರಗಳನ್ನು ಮಾಡಲೇಬೇಕು. ಯೋಗಯುಕ್ತ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪಿ ನಲಿಪ್ಯತೆ. ಇಲ್ಲಿ ಹೇಳುತ್ತಾ ಇದ್ದಾರೆ ಕರ್ಮಾನುಷ್ಠಾನ ಕರ್ಮಯೋಗದಿಂದ ಕೂಡಿಕೊಂಡಿರತಕ್ಕಂಥ ಸನ್ಯಾಸ ಅದಿದ್ದರೆ ಅದರ ಫಲ ಏನು ಅಂದರೆ ಒಂದು ಕಡೆ ಕರ್ಮಾನುಷ್ಠಾನ ಮಾಡುತ್ತಾನೇ ಇರಬೇಕು, ಇನ್ನೊಂದು ಕಡೆ ಕಾಮಕ್ರೋಧಾದಿಗಳನ್ನು ಬಿಡುವ ಪ್ರಯತ್ನ ಮಾಡುತ್ತಾನೇ ಇರಬೇಕು. ಕರ್ಮಾನುಷ್ಠಾನದ ಜೊತೆಗೆ ಕಾಮಾದಿಗಳನ್ನು ಬಿಡು, ಕಾಮಾದಿಗಳನ್ನು ಬಿಡುವುದು ಅಂದರೆ ಯಾವುದೂ ಅಲ್ಲ, ಏನೇನೋ ಬಯಸಿ ದೇವರ ಸೇವಾ ಮಾಡದಿರುವುದು. ಮಾಡಿದ ಕರ್ಮಗಳೆಲ್ಲ ದೇವರ ಪೂಜಾ ಅಂತ ಮಾಡುವುದು. ಅದು ಪೂಜಾ ಮಾತ್ರನೇ ಅಲ್ಲ, ತಿಂದದ್ದು ತಿರುಗಾಡಿದ್ದು ಎದ್ದದ್ದು ಕೂತದ್ದು ಎಲ್ಲ ದೇವರ ಪೂಜೆಯೇ. ಆ ಪೂಜಾ ಕೇವಲ ದೇವರ ಪ್ರೀತಿಗಾಗಿ ಮಾಡುವುದೇ ನಿಜವಾದ ಸನ್ಯಾಸ. ಸನ್ಯಾಸ ಅಂದ್ರೆ ಇನ್ಯಾವುದೂ ಅಲ್ಲ. ಯೋಗಯುಕ್ತ ಅಂದ್ರೆ ಯೋಗಯುಕ್ತ ಅಂದ್ರೆ ಯಾವ ಯೋಗ? ಕರ್ಮಯೋಗಯುಕ್ತ. ರಾಯರು ಬರೀತಾರೆ ಯಾವಾಗಾದ್ರೆ ಕರ್ಮವನ್ನ ಮಾಡುತ್ತಾ ಹೋಗ್ತೇವೋ ಕರ್ಮಯೋಗದಿಂದಿರ್ತೇವೋ. ಕರ್ಮಯೋಗ ಅಂದ್ರೆ ದೇವರ ಅರ್ಪಣ ಬುದ್ಧಿಯಿಂದ, ಇದು ದೇವರ ಪೂಜಾ ಎಂಬ ಬುದ್ಧಿಯಿಂದ ಕರ್ಮಾನುಷ್ಠಾನ ಮಾಡುವುದೇ ಕರ್ಮಯೋಗ. ಆ ಕರ್ಮಯೋಗದಿಂದ ಕೂಡಿಕೊಂಡವ ಏನಾಗ್ತಾನೆ? ವಿಶುದ್ಧಾತ್ಮ ಅಂದ್ರೆ ಶುದ್ಧ ಸ್ವಭಾವ, ಮನಸ್ಸು ಶುದ್ಧಿ ಆಗ್ತಾ ಬರುತ್ತೆ. ಇಲ್ಲಿ ಒಂದು ನಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು, ಇದೇನು ಕರ್ಮಾನುಷ್ಠಾನಕ್ಕೂ ಮನಸ್ಸು ಶುದ್ಧಿ ಆಗ್ಲಿಕ್ಕೂ ಏನು ಸಂಬಂಧ? ಏನು ಕರ್ಮಾನುಷ್ಠಾನ ಮಾಡಲ್ಲ ಮನಸ್ಸು ಶುದ್ಧ ಆಗುತ್ತಾ ಇಲ್ವಾ? ಯಾಕಾಗಲ್ಲ ಅಂದ್ರೆ ಮನಸ್ಸಿಗೆ ಶರೀರಕ್ಕೆ ನಂಟಿದೆ, ಮನಸ್ಸಿಗೆ ಶರೀರಕ್ಕೆ ನಂಟು ತುಂಬಾ ಜಾಸ್ತಿ. ಎಲ್ಲಿಗೋ ಹೋಗಿದ್ದು ತುಂಬಾ ಸುಸ್ತಾಗಿ ಬಂದಿದ್ದಾರೆ, ಮನೆಗೆ ಬಂದಿದ್ದಾರೆ, ಬಂದ ಕೂಡಲೇ ಯಾರೋ ಬಂದರು, ಏನೋ ಕೆಲಸ ಇತ್ತು ಅವರು, ಸರಿ ಕೆಲಸ ಇತ್ತು, ಸುಸ್ತಾಗಿ ಬಂದು ಕೂತಿದ್ದಾರೆ. ಆಗ ಬಂದು ಕೇಳಿದರೆ ಮತ್ತು ಬನ್ನಿ, ಹಾಗೆ ಶರೀರ ಸುಸ್ತಾಗಿದೆ ಮನಸ್ಸು ಚೆನ್ನಾಗಿರ್ಬೋದಲ್ಲ? ಇಲ್ಲ, ಮನಸ್ಸು ಸುಸ್ತಾಗುತ್ತೆ. ಆದರೆ ಅವರೇ ಒಂದು ಗಂಟೆ ಬಿಟ್ಟು ಬಂದರು, ಮೊದಲೇ ಬರಲಿಲ್ಲ. ಈ ಗಂಟೆ ಒಳಗೆ ಈ ಬಂದ ವ್ಯಕ್ತಿ ಚೂರು ಸ್ನಾನ ಮಾಡಿದ, ಒಳ್ಳೆ ನೀರಿನಿಂದ ಸ್ನಾನ ಮಾಡಿದ, ಮೈಯೆಲ್ಲ ಶುದ್ಧ ಆಯಿತು, ಆದ ಮೇಲೆ ಚೂರು ಆಹಾರ ತಗೊಂಡ, ಎಲ್ಲ ಆಯಿತು, ಕೂತ. ಕೂತಿದ್ರೆ ಮನಸ್ಸು ನೆಮ್ಮದಿ, ಹೌದಾ? ಸ್ನಾನ ಮಾಡಿದರೆ ಆಹಾರ ತಗೊಂಡರೆ ಮನಸ್ಸು ನೆಮ್ಮದಿ ಆಗುತ್ತೆ, ಎಲ್ಲರಿಗೂ ಅನುಭವ ಸಿದ್ಧ. ಆಗ ಆ ವ್ಯಕ್ತಿ ಬಂದ, ಚೂರು ಕೆಲಸ ಇತ್ತು, ಆಯ್ತು ಕೊಡಿ ಮಾಡಿಕೊಡ್ತೇನೆ. ಅಂದರೆ ಮನಸ್ಸಿಗೆ ಶರೀರಕ್ಕೆ ಸಾಕ್ಷಾತ್ತಾಗಿ ಸಂಬಂಧ ಇದೆ. ಅದು ಹೇಗೆ? ನಾವು ಉಂಡ ಅನ್ನ ಮೂರು ಭಾಗಗಳಾಗುತ್ತೆ, ಸ್ಥೂಲ ಭಾಗ, ಮಧ್ಯಭಾಗ, ಸೂಕ್ಷ್ಮ ಭಾಗ ಅಂತ. ಅದರಲ್ಲಿ ಸ್ಥೂಲ ಭಾಗ ಮಲಮೂತ್ರಕ್ಕಾಗಿ ಹೋಗಿಬಿಟ್ರೆ, ಮಧ್ಯಮ ಭಾಗದಿಂದ ಮಾಂಸ ರಕ್ತಾದಿಗಳು ವೃದ್ಧಿಯಾದರೆ, ಸೂಕ್ಷ್ಮ ಭಾಗದಿಂದ ಮನಸ್ಸು ವೃದ್ಧಿಯಾಗುತ್ತೆ. ಹಾಗಾದರೆ ಆ ಮನಸ್ಸೇರಿದೆ, ಆ ಮನಸ್ಸು ಶುದ್ಧಿ ಆಗಬೇಕಾದರೆ ಕರ್ಮಾನುಷ್ಠಾನ ಮಾಡಬೇಕು. ತೀರ್ಥಕ್ಕೆ ಹೋದರು, ಸ್ನಾನ ಮಾಡಿದಿರ, ತೀರ್ಥ ಸ್ನಾನ ಮಾಡಿದರೆ ಮನಸ್ಸಿಗೆ ಉಲ್ಲಾಸ ಜಾಸ್ತಿ ಬರುತ್ತೆ ಅಂದ್ರೆ ಕರ್ಮಾನುಷ್ಠಾನದಿಂದ. ಅವತ್ತು ದಿನಾಗೂ ಪೂಜೆ ಎಲ್ಲ ಮಾಡ್ತಾ ಇದ್ದೀರಿ, ಅವತ್ತೇನು ಮಾಡಲಿಲ್ಲ, ಏನೋ ಕಳ್ಕೊಂಡಂತೆ ಇರುತ್ತೆ. ಆ ಪೂಜೆ ಶುರು ಮಾಡಿದ ಕೂಡಲೇ ಚೂರು ಕರ್ಮಾನುಷ್ಠಾನ ಭಗವಂತ ಅಂತ ನೆನೆದ್ರೆ ಅದೇನೋ ಮನಸ್ಸಿಗೆ ಆನಂದ ಉಲ್ಲಾಸ ಚೂರು ಬರ್ತಾ ಇರುತ್ತೆ. ಹೌದಾ ಅಲ್ಲವಾ? ನಿಮಗೆಲ್ಲರಿಗೂ ಅನುಭವ. ಅದನ್ನು ಹೇಳ್ತಾ ಇದ್ದಾರೆ, ಯೋಗ ಯುಕ್ತ ವಿಶುದ್ಧ ಆತ್ಮ ಕರ್ಮಯೋಗ, ದೇವರ ಪ್ರೀತ್ಯರ್ಥವಾಗಿ ಕರ್ಮ ಮಾಡಿ ಹರೇ ನಿನ್ನ ಪೂಜಾ ಅಂತ ಅರ್ಪಣೆ ಮಾಡುವುದೇ ಕರ್ಮಯೋಗ. ಅದರಿಂದ ಕೂಡಿಕೊಂಡವ ಶುದ್ಧ ಆತ್ಮನಾಗ್ತಾನೆ. ಅಷ್ಟೇ ಅಲ್ಲ, ವಿಜಿತಾತ್ಮ, ಮನಸ್ಸು ಶುದ್ಧ ಆದರೆ ಅದಕ್ಕೆ ಇಂದ್ರಿಯಗಳನ್ನೆಲ್ಲ ಗೆಲ್ಲುವುದು ಸಾಧ್ಯ. ಮನಸ್ಸು ಶುದ್ಧ ಆದರೆ ಮನಸ್ಸಿನಲ್ಲಿ ಉದ್ವಿಗ್ನತ ಟೆನ್ಷನ್ ಯಾವುದೂ ಇರಲ್ಲ, ಅವಾಗ ಸುಲಭವಾಗಿ ಇಂದ್ರಿಯಗಳನ್ನು ಗೆಲ್ಲಬಹುದು. ಅತಯೇವ ವಿಜಿತ ಮನಸ್ತಃ ಜಿತೇಂದ್ರಿಯ ಅಂತಾರೆ. ಒಂದಕ್ಕೊಂದು ಸಂಬಂಧ, ಕರ್ಮಾನುಷ್ಠಾನ, ಕರ್ಮಾನುಷ್ಠಾನದಿಂದ ಒಳ್ಳೆ ಮನಸ್ಸಿನ ಶುದ್ಧಿ, ಮನಸ್ಸಿನ ಶುದ್ಧಿಯಿಂದ ವಿಶೇಷವಾದ ಇಂದ್ರಿಯಗಳ ಜಯ. ಅಷ್ಟೇ ಅಲ್ಲ, ಸರ್ವಭೂತ ಆತ್ಮ ಭೂತಾತ್ಮ ಅಂದ್ರು ಅಂದ್ರೆ ಹೇಳ್ತಾರೆ ಸರ್ವಭೂತಾತ್ಮ ಅಂದ್ರೆ ಅರ್ಥ ಏನು? ಸರ್ವಭೂತಾನ ಆದಾನಾಧಿಕರ್ತ ಸ್ವಾಮಿ ಅಂದ್ರೆ ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ನಿಂತು ನಿಯಮನ ಮಾಡುತ್ತ ಅವರವರಿಗೆ ಬೇಕಾದ್ದನ್ನೆಲ್ಲ ತಂದುಕೊಡುವವ ಸರ್ವಭೂತ ಆತ್ಮ. ಅವನನ್ನೇ ವಿಶೇಷವಾಗಿ ತನ್ನ ಸ್ವಾಮಿ ಅಂತ ತಿಳಿದವ ಸರ್ವಭೂತಾತ್ಮ ಭೂತಾತ್ಮ ಅಂದ್ರು. ಅಂದ್ರೆ ಹೇಳ್ತಾ ಇದ್ದಾರೆ, ಭಗವಂತನ ಪಾದಾರವಿಂದವನ್ನ ಪಡೆದವ, ಶರಣಾಗತನಾದವ. ಯಾವ ರೀತಿಯಲ್ಲಿ ಅಂದರೆ, ನನ್ನೊಳಗಿರುವ ಈ ಭಗವಂತನೇ ಎಲ್ಲರಿಗೂ ನಿಯಾಮಕನಾಗಿದ್ದಾನೆ ಅಂತ ತಿಳಿದುಕೊಂಡು ಅವನ ಶರಣಾಗತನಾದವ ಸರ್ವಭೂತ ಹೇಳ್ತಾರೆ. ಸರ್ವಭೂತ ಆತ್ಮ ಭೂತಾತ್ಮ ಅಂತ ಹೇಳ್ತಾ ಇದ್ದಾರೆ. ಅಂಥವ ಕುರುವನ್ನಪಿ ನಲಿಪ್ತತೆ, ಏನು ಕರ್ಮಗಳನ್ನು ಮಾಡುತ್ತಾ ಇದ್ರೂ ಕೂಡ ಅವನಿಗೆ ಯಾವ ಅಂಟೂ ಬರಲ್ಲ. ಬರೀ ಇಷ್ಟೇ, ಏನು ಕರ್ಮ ಮಾಡುತ್ತಾ ಇದ್ರು ಅದರಿಂದ ಇದು ಬೇಕು ಅದು ಬೇಕು ಅಂತ ಬಯಸಿ ಮಾಡಿದುವ, ಆ ಕರ್ಮಾನುಷ್ಠಾನ ಮಾಡುವಾಗ ಏನಾದರೂ ಲೋಪಗಳು ಬಂತ, ಭೀಕರ ಫಲ ನಮಗಿರುತ್ತೆ. ಪಶು ಪ್ರಜಾಪತಿಗಳು ಇಂದ್ರದೇವರು ಪಶು ಪ್ರಜಾಪತಿಗಳ ಮಕ್ಕಳಾದ ವಿಶ್ವರೂಪಾಚಾರ್ಯರನ್ನ ತಲ ಕತ್ತರಿಸಿದರು. ಅದಕ್ಕೆ ಪಶು ಪ್ರಜಾಪತಿಗಳಿಗೆ ಸಿಟ್ಟು ಬಂತು, ಇಂದ್ರನನ್ನು ಕೊಲ್ಲುವವ ಬರಲಿ ಅಂತ ಯಾಗ ಮಾಡಿದರು. ಯಾಗ ಮಾಡಿದಾಗ ದೇವತೆಗಳು ಅವರ ನಾಲಿಗೆಯಲ್ಲಿದ್ದು ಮಂತ್ರ ಚೂರು ತಪ್ಪು ಮಾಡಿಸಿದ್ರು, ಒಂದು ಸ್ವರ ವ್ಯತ್ಯಾಸ ಮಾಡಿಸಿದ್ರು. ಮಂತ್ರ ಹೇಳುವಾಗ ಚೂರು ತಪ್ಪು ಹೇಳಿದ್ದಕ್ಕೆ ಏನು ಫಲ ಬಂತು ಗೊತ್ತಾ? ಇಂದ್ರನನ್ನ ಕೊಲ್ಲಬೇಕಾದವ ಬರಬೇಕಾಗಿತ್ತು, ಇಂದ್ರನಿಂದ ಸಾಯುವವ ಬಂದ. ಯಾಕೆ? ಆ ಯಾಗ ಕಾಮ್ಯ ಕರ್ಮ, ನಾನು ಇಂಥ ಫಲ ಬೇಕು ಅಂತ ಹೊರಟ ಕರ್ಮ. ಅದಕ್ಕೆ ಚೂರು ವ್ಯತ್ಯಾಸ ಆದ ಕೂಡಲೇ ಫಲ ವ್ಯತ್ಯಾಸ ತುಂಬಾ ಕಾಣಿಸ್ತು. ಹಾಗಾದ್ರೆ ನಾವು ಮಾಡುವ ಹೋಮಗಳು ಯಾಗಗಳು ಎಲ್ಲ ಕೂಡ ಯಾವಾಗ ನೋಡಿದ್ರು ದನ ಕನಕ ವಸ್ತು ವಾಹನಾದಿ ಸಕಾಲ ಸಂಪದ ವಿರುದ್ಧರ್ಥಂತಲೇ ಸಂಕಲ್ಪ. ಹೌದಲ್ಲೋ, ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥಂ ಎಂಬುದು ಬರೋದೇ ಇಲ್ಲ ನಮಗೆ. ಒಳ ಒಂದು ವೇಳೆ ಬಾಯಿಯಿಂದ ಪಾಲಿಷ್ಯಾಗಿ ಬಂದಿದ್ರು ಕೂಡ ಒಳಗೆಲ್ಲ ಕೊಟ್ಟಿರುತ್ತೆ, ಅದು ಬೇಕು ಇದು ಬೇಕು ಅಂತೆಲ್ಲ ಕೊಟ್ಟಿರುತ್ತೆ. ಅಂಥ ಕಾಲಕ್ಕೆ ಏನು ಚೂರು ತಪ್ಪು ಮಾಡಿದ್ರು ದೊಡ್ಡ ಅಪರಾಧ ಆಗಿಬಿಡುತ್ತೆ. ಅದೇ ಕರ್ಮ ಭಗವತ್ ಪ್ರೀತ್ಯರ್ಥವಾಗಿಯೇ ಮಾಡಿದರೆ ಏನು ಲೋಪದೋಷಗಳಿದ್ರು ಅಂತಲ್ಲ. ಅಷ್ಟೇ ಅಲ್ಲ, ನನಗಿದು ಬೇಕು ಅಂತ ಕರ್ಮ ಮಾಡಿದಾಗ ಏನು ಫಲ ಬರಬೇಕೋ ಅದಕ್ಕೆ ನಾಲ್ಕು ಪಟ್ಟು ಫಲ ಶ್ರೀಹರಿ ಪ್ರೀತ್ಯರ್ಥ ಅಂತ ಮಾಡಿದಾಗ ಬರುತ್ತೆ. ಮತ್ತೆ ಇಂಥ ಸುಲಭವಾದ ರಾಜಮಾರ್ಗ ಬಿಟ್ಟು ಅದು ಬೇಕು ಇದು ಬೇಕು ಅಂತ ಬಯಸೋದು ಯಾಕೆ? ಇಲ್ಲಿ ಹೇಳ್ತಾ ಇದ್ದಾರೆ, ಮಗ ಇದ್ದ, ಅಪ್ಪನ ದಿನಾಗೂ ಕೇಳ್ತಾ ಇದ್ದ, ಅದು ಕೊಡು ಇದು ಕೊಡು ಇದು ಕೊಡು ಅಂತ ಡಿಮ್ಯಾಂಡ್ ಮಾಡಿಯೇ ಕೇಳ್ತಾ ಇದ್ದ. ಅಪ್ಪ ಕೊಡ್ತಾನೇ ಇದ್ದ. ಒಂದ್ ದಿವಸ ಮಗ ಅಂದ, ನೀವೆಲ್ಲ ಕೊಡ್ತಾ ಇದ್ದೀರಾ, ನಿಮ್ಗೆ ನಾನೇನ್ ಕೊಡ್ತೇನೆ, ಏನು ಬೇಡಪ್ಪ ಅಂತ ಸುಮ್ಮನೆ ಇದ್ದ. ಅಪ್ಪನಿಗೆ ನಮಸ್ಕಾರ ಮಾಡಿ ಸುಮ್ಮನೆ ಇದ್ದ. ಆಗ ಯಾರೋ ಅಂದ್ರು, ಮಗ ಕೇಳತಾ ಇದ್ರೆ ಕೊಡ್ತಾ ಇದ್ದ ಅಪ್ಪ, ಈಗ ನಿನ್ನಿಷ್ಟಪ್ಪ ಅಂತ ತಲೆಬಾಗಿ ನಮಸ್ಕಾರ ಮಾಡಿದ್ರೆ ಅಪ್ಪ ಕೊಡಲ್ಲ ಅಂದ್ರೆ ಹೇಳ್ತಾರೆ, ಅಪ್ಪನೇ ಹೇಳ್ತಾನೆ. ಈಗ ಅವನು ಕೇಳಿದಾಗ ನಾನು ಎಷ್ಟು ಕೊಡತಾ ಇದ್ದೇನೋ ಅದಕ್ಕೆ 4 ಪಟ್ಟು ಕೊಟ್ಟು ಕಳಿಸ್ತೇನೆ. ಯಾಕೆ, ನಿನ್ನಿಷ್ಟಪ್ಪ ಅಂತ ಕೂತದ್ದಕ್ಕೆ ಅಪ್ಪನ ಮನಸ್ಸು ಕರಗುತ್ತೆ. ಆ ರೀತಿಯಲ್ಲಿ ಭಗವಂತನಿಂದ ಇದು ಕೊಡು ಅದು ಕೊಡು ಅಂತ ಬೇಡಿದರೆ ಎರಡು ನಷ್ಟ. ಏನದು, ನಮಗೆ ಯಾವುದು ಒಳ್ಳೆಯದೋ ನಮಗೆ ಗೊತ್ತಿಲ್ಲ, ಯಾವುದು ಒಳ್ಳೆಯದೋ ನಮಗೆ ಗೊತ್ತಿಲ್ಲ, ಬೇಡದ್ದನ್ನೇ ಬೇಕು ಅಂತ ಕೇಳುತ್ತೇವೆ. ಆ ಬೇಡದ್ದು ಯಾಕೆ ಬೇಕು ಅಂತ ಕೇಳ್ತೀವಿ, ಅದು ಸುಂದರವಾಗಿ ಕಾಣಿಸ್ತಾ ಇರುತ್ತೆ, ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಯಾರೋ ಒಬ್ಬ ವಾದಿರಾಜರ ಹತ್ರ ಬಂದನಂತೆ, ಮಕ್ಕಳಾಗಬೇಕು. ಅವರು ನೋಡಿದ್ರು, ಜ್ಞಾನಿಗಳು, ನಿನಗೆ ಮಕ್ಕಳಾಗಲ್ಲ, ವ್ಯರ್ಥ ಪ್ರಯತ್ನ ಮಾಡಬೇಡ ಅಂತ ಹೇಳಿ ಕಳಿಸಿದ್ರು. ಆದ ಮೇಲೆ ಅದು ಯಾರೋ ಹಾದಿಯಲ್ಲಿ ಹೋಗುವ ಮಾಂತ್ರಿಕ ಅವನ ಹತ್ರ ಹೋದ. ಅವನಂದ, ಮಗ ತಾನೆ ಕೊಡ್ತೇನೆ ಅಂದ. ಮಗು ಆಯಿತು, ಅಪ್ಪ ಏನಿದು, ವಾದರಾಜರಂತವರಿಗೆ ಕೊಡ್ಲಿಕ್ಕಾಗಿಲ್ಲ, ಇವನು ಕೊಟ್ಟನಲ್ಲ. ಕಾದುಕೊಂಡಿದ್ದ, ಯಾತ್ರೆಗೆ ಹೊರಟಿದ್ರು ರಾಜರು, ಹಿಂದೆ ತಿರುಗಿ ಬರ್ತಾ ಇದ್ರು. ಕಾದುಕೊಂಡಿದ್ದ, ಮಾರ್ಗ ಮಧ್ಯದಲ್ಲಿ ಊರಿಗೆ ಬಂದ ಕೂಡಲೆ ನಮಸ್ಕಾರ ಮಾಡಿದ, ಕುಸನ ಮುಂದಿಟ್ಟ. ಎಲ್ಲಿ, ನೀವು ಆಗಲ್ಲ ಅಂದ್ರಲ್ಲ, ಆಯಿತು. ಹೀಗೆ ನೋಡಿದ್ರು, ಇದು ಕೂಸಲ್ಲ ನೋಡು ಅಂತ ಪ್ರೋಕ್ಷಣೆ ಮಾಡಿದರೆ ಆ ಶರೀರ ಬಿಟ್ಟು ಪಿಶಾಚಿ ಮೇಲಕ್ಕೆತ್ತಿತು. ಆ ಮಾಂತ್ರಿಕ ನನ್ನನ್ನೇ ಕಳಿಸಿದ್ದು ಇವನ ತಿಂದು ಬಿಡ್ಲಿಕ್ಕೆ, ಇವನೆಲ್ಲವನ್ನ ನುಂಗಿಬಿಡ್ಲಿಕ್ಕೆ. ಆದರೆ ಇವನಿಗೆ ಗೊತ್ತಿಲ್ಲ, ನೀವು ದೊಡ್ಡವರು ಬರ್ತಿದ್ದೀರಾ, ನಾನು ಹೊರಟು ಹೋಗ್ತೀನಿ ಅಂತ ಹೋಯಿತು. ಅವಾಗ ಬುದ್ಧಿ ಬಂದವನಿಗೆ ಏನದು, ದೇವರು ಏನು ಸೀಮಿತ ಮಾಡಿರ್ತಾನೆ ಅದು ಬಿಟ್ಟು ಬೇರೆ ಕಾಲಿಗೆ ಬಿದ್ದರೆ ಭೂತವೇ ಬರುತ್ತೆ, ಇನ್ನೇನೋ ಇಲ್ಲ. ಅದ ಕಾರಣ ದೇವರು ನಮಗೇನು ಕೊಡಬೇಕು ಅಂತಿದ್ದಾನೋ ಕೊಟ್ಟೇ ಕೊಡತಾನೆ. ಯಾವುದು ಇಲ್ಲವೋ ಸುತರಾಮ್ ಕೊಡಲ್ಲ, ನಾವು ಸುತ್ತು ತಿರುಗಿದ್ರೂ ಕೊಡಲ್ಲ. ಹಾಗೆ ಭಗವಂತ ವಿಶೇಷವಾಗಿ ನಮ್ಮ ಹಿಂದೆಯೇ ಇದ್ದು ಅನುಗ್ರಹ ಮಾಡುತ್ತಾ ಇದ್ದಾನೆ. ಅವನ ಶರಣಾಗತರಾದರೆ ತಾನಾಗಿಯೇ ಎಲ್ಲವನ್ನ ಅನುಗ್ರಹ ಮಾಡುತ್ತಾನೆ. ಅದನ್ನ ಯೋಗ ಅಂತ ಹೇಳುತ್ತಾರೆ. ಅಂಥ ರೀತಿಯಲ್ಲಿ ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡತ್ತ, ಅರೆ ನಿನ್ನ ಪ್ರೀತಿಯಾಗಲಿ ಅಂತ ಕೇವಲ ಭಗವಂತನ ಪ್ರೀತಿ ಉದ್ದೇಶವಾಗಿ ಮಾಡತಕ್ಕಂಥ ಕರ್ಮಾನುಷ್ಠಾನವನ್ನ ಏನಂತಾರೆ ಅಂದರೆ ಕರ್ಮಯೋಗ ಅಂದ್ರು. ಆ ಕರ್ಮಯೋಗದಿಂದ ಕೂಡಿಕೊಂಡ ದೇವರ ಚಿಂತನೆಯೇ ಜ್ಞಾನಯೋಗ. ಕರ್ಮಯೋಗದಿಂದ ಕೂಡಿಕೊಂಡರೇನೆ ಜ್ಞಾನಯೋಗಕ್ಕೆ ಬೆಲೆ ಎಂಬುದು ಕೃಷ್ಣ ಹೇಳ್ತಾ ಇದ್ದಾನೆ. ಕುರುವನ್ನಪಿ ನಲಿಪ್ಪದೆ, ಏನು ಕರ್ಮಗಳು ಮಾಡುತ್ತಾ ಇದ್ರೂ ಕೂಡ ಅವನಿಗೆ ಲೇಪ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನ ನಾನು ಎಲ್ಲ ಕರ್ಮಾನುಷ್ಠಾನ ಮಾಡ್ತಾ ಇದ್ದೇನೆ. ಕರ್ಮಾನುಷ್ಠಾನ ಮಾಡುವಾಗ ಒಂದೊಂದು ಕರ್ಮ ಮಾಡಿದರೆ ಒಳ್ಳೆ ಮುನಿ, ಶಾಸ್ತ್ರ ಗೊತ್ತಿದ್ದವ, ಕರ್ಮಾನುಷ್ಠಾನ ಗೊತ್ತಿದ್ದವ, ಲೋಪದೋಷಗಳಿಲ್ಲ ಅಂಥವರೇ ಒಂದೊಂದು ನಿಮಿಷಕ್ಕೆ 10 ಜನ್ಮ ಬರುವಷ್ಟು ಪಾಪ ಮಾಡುತ್ತಾರೆ. ಕರ್ಮ 10 ಜನ್ಮಗಳು ಕೊಡುತ್ತೆ ಅವರಿಗೆ. ಹಾಗಾದ್ರೆ ನಾವು ಮಾಡುವ ಕರ್ಮಾನುಷ್ಠಾನ ಹೇಗಿರಬೇಕು? ಆಚಮನ ಮಾಡ್ತೇವೆ, ಒಂದು ಆಚಮನ. ಆಚಮನ ಮಾಡುವಾಗ ನೀರು ಉದ್ದು ಕಾಳು ಮುಳುಗುವಷ್ಟೇ ಆಚಮನ ಮಾಡಬೇಕು. ಬಿಸಿ ನೀರಿನಿಂದ ಆಚಮನ ಮಾಡಬಾರದು, ನೀರಲ್ಲಿ ನೊರೆ ಇರಬಾರದು. ಆ ನೀರು ಬಹಳ ಜನ ಆಚಮನ ಮಾಡೋ ಕಾಲಕ್ಕೆ ಹೇಗೆ ಮಾಡುತ್ತಾರೆ, ಇಲ್ಲಿ ನೀರು ಹಾಕೊಳ್ತಾರೆ, ಈ ತುಟಿ ಇಲ್ಲಿ ತಾಕ್ತಾ ಇರುತ್ತೆ, ಹೀಗೆ ತಾಕಿ ತಗೊಳ್ತಾ ಇರ್ತಾರೆ. ಅದು ಶುದ್ಧ ತಪ್ಪು. ಎಲ್ಲಿ ತಗೋಬೇಕು, ಈ ತುಟಿ ಭಾಗ ಇಲ್ಲಿಗೆ ಬಂದಿರಬೇಕು, ಹೀಗೆ ಹಿಡಿದರೆ ನೀರು ಸರಿಯಾಗಿ ಬಾಯಲ್ಲಿ ಹೋಗಿರಬೇಕು, ಈ ತುಟಿ ಭಾಗ ಇಲ್ಲಿ ತಗಲಬಾರದು, ಅದು ಎಂಜಲು. ಹಾಗೆ ಕುಡಿದರೆ ಮಹಾದೋಷ. ಶಬ್ದ ಮಾಡತಾ ಕುಡಿದರೆ ಆಚಮನ, ಸೊರ್ರಂತ ಶಬ್ದ ಮಾಡುತ್ತಾ ಕೊಡದರೆ ನರಕ ಪ್ರಾಪ್ತಿ. ಆದರೆ ಆಚರಣ ನಾಡಿನ ಮಾಡೋದು ಬೇಡ ಅಂದ್ರೆ ಹಾಗಲ್ಲ, ಭಗವಂತನ ಪ್ರತ್ಯರ್ಥವಾಗಿ ತಿಳಿದುಕೊಂಡು ಮಾಡಿದರೆ ಏನಾದರೂ ಲೋಪ ದೋಷಗಳಿದ್ದರೆ ಭಗವಂತ ಕ್ಷಮ ಮಾಡುತ್ತಾನೆ. ಅದೇ ಆಚರಣೆ ಮಾಡುತ್ತೇನೆ ಒಂದು ಪ್ರಮೋಷನ್ ಬರಲಿ ಅಂದರೆ ಡಿಮೋಷನೇ ಬರುತ್ತೆ, ಯಾಕೆ ನಾವು ಮಾಡುವ ಆಚರಣೆ ಆಗಿರುತ್ತಾದ್ದರಿಂದ ಅದಕ್ಕೆ ಯಾರಿಗೂ ಕೇಳೋದು ಬೇಡ. ಅಲ್ಲ, ಕೇಳದಿದ್ರೆ ದೇವರು ಹೇಗೆ ಕೊಡ್ತಾರೆ? ಇಲ್ಲ, ದೇವರು ಕೊಟ್ಟೇ ಕೊಡ್ತಾರೆ. ಅದಕ್ಕೆ ನಾವೆಷ್ಟು ದೇವರ ಪೂಜಾ ಮಾಡಿದ್ರು ಹೀಗೆ ಇದ್ದೀವಿ, ಪಕ್ಕ ಮನೆಯವರು ಏನು ದೇವರ ಪೂಜಾ ಮಾಡಲಿಲ್ಲ, 10 ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದು ಹೇಗೆ? ಅವರೇನು ಕೇಳಿಲ್ಲ ದೇವರನ್ನ. ಹಿಂದಿನ ಕರ್ಮಾನುಷ್ಠಾನ ಪ್ರಕಾರ ಏನು ಬರಬೇಕೋ ದೇವರು ಕೊಟ್ಟೇ ಕೊಡ್ತಾನೆ. ನಾವಾಗಿ ಪ್ರತ್ಯೇಕ ಕೇಳಿದ್ದಕ್ಕೆ ಕೊಡಲ್ಲ, ಅದು ತಿಳ್ಕೊಂಡ್ರೆ ಸಾಕು, ನಾವು ದೇವರನ್ನ ಏನೂ ಕೇಳಲ್ಲ. ಇಷ್ಟು ಕೊಡುವ ದೇವರನ್ನ ನಿನ್ನ ಭಕ್ತಿ ಕೊಡು ಅಂತ ಕೇಳಬೇಕು. ಇಲ್ಲಿ ಹೇಳ್ತಾರೆ, ಈ ಕರ್ಮಾನುಷ್ಠಾನ ಮಾಡ್ತಾ ಇರ್ತೀವಲ್ಲ, ಇಷ್ಟು ಹೇಳಿದ ಉದ್ದೇಶ ಏನು? ಎಂಥ ದೊಡ್ಡವರೇ ಆಗಲಿ ಈ ಕರ್ಮಾನುಷ್ಠಾನ ಮಾಡಲಿಕ್ಕೆ ಹೋದಾಗ ಕರ್ಮ 10 ಪಟ್ಟು ಬೆಳೆಯುತ್ತಾ ಬರುತ್ತೆ. ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ ಕೃಷ್ಣ ಕೊಡ್ತಾ ಇದ್ದಾನೆ, ನೈವ ಕಿಂಚಿತ್ ಕರೋಮೀತಿ ಯುಕ್ತ ಮನ್ಯೇತ ತತ್ವ ಬಿಟ್ಟು ಪಶ್ಯನ್ ಶುಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಜ್ಞಾನಿಯಾದವ ನೋಡತ ಕೇಳತ ಸ್ಪರ್ಶ ಮಾಡತ ಮೂಸಿ ನೋಡತ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳನ್ನು ಅನುಭವಿಸೋ ಕಾಲಕ್ಕೆ ಮಲಗೋ ಕಾಲಕ್ಕೆ ಎದ್ದರು ಉಸಿರಾಡಿದರು ತಿರುಗಾಡತಾ ಇದ್ರು ಇದೇ ತರ ಮಾಡೋದು ನಾವೆಲ್ಲ. ಇದು ಮಾಡೋ ಕಾಲಕ್ಕೆ ಆ ಜ್ಞಾನಿಯಾದವ ಅಂದುಕೊಳ್ತಾನಂತೆ, ಒಂದು ಕಡೆ ಉಸಿರಾಡ್ತಾ ಇರ್ತಾನೆ, ಇನ್ನೊಂದು ಕಡೆ ಊಟ ಮಾಡುತ್ತಾನೆ, ಕುಡಿಯುತ್ತಾನೆ, ತೆರೆಯುತ್ತಾನೆ, ಏಳುತ್ತಾನೆ, ಮಲಗ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ. ಮಾಡ್ತಾ ಇದ್ರೂ ಕೂಡ ನಾನೇನು ಮಾಡ್ತಾ ಇಲ್ಲ ಅಂತ ತಿಳಿದರೆ ಸಾಕು, ಅವನಿಗೆ ಯಾವ ಅಂಟು ಬರಲ್ಲ. ಮೇಲ್ನೋಟ ಹೇಗಿದೆ? ದೇವರು ಪೂಜಾ ಮಾಡೋರು ಅಥವಾ ಯಾರನ್ನೋ ಒಬ್ಬನ ಬಡದರು ಹೋಗಿ ಕೇಳಿದ್ರು, ಯಾಕೆ ಬಡದಿಯ? ನಾ ಬಡದಿಲ್ಲ. ಅದೇ ಕೃಷ್ಣ ಹೇಳಿದ್ದು, ಎಲ್ಲ ಮಾಡ್ತಾ ಇರು, ಏನು ಮಾಡಿಲ್ಲ ಅಂತ ಹೇಳು. ಅದೆಲ್ಲ ಅರ್ಥ ಇಲ್ಲಿ, ಎಲ್ಲ ಬಡಿಯೋದು ನಾ ಮಾಡಿಲ್ಲ ಅನ್ನೋದು ಆ ರೀತಿ ಅರ್ಥ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ರಾಯರ ಮಾತುಗಳನ್ನೇ ನೋಡಿದರೆ ಚೆನ್ನಾಗಿ ಹೇಳ್ತಾ ಇದ್ದಾರೆ. ದರ್ಶನ ಶ್ರವಣ ಸ್ಪರ್ಶನಾದಿ 5 ಜ್ಞಾನೇಂದ್ರಿಯಗಳು, ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದು, ಬಾಯಿಯಿಂದ ಮಾತಾಡೋದು, ಹೌದಾ, ಮೂಗಿನಿಂದ ವಿಶೇಷವಾಗಿರತಕ್ಕಂಥ ಘ್ರಾಣೇಂದ್ರಿಯದ ವ್ಯಾಪಾರ, ಗಂಧವನ ಮುಸಿ ನೋಡೋದು, ನಾಲಿಗೆಯಿಂದ ಕುಡಿಯೋದು, ಚರ್ಮದಿಂದ ವಿಶೇಷವಾದಂಥ ಸ್ಪರ್ಶ ಭೋಗ. 5 ಜ್ಞಾನೇಂದ್ರಿಯಗಳಿಂದ ಭೋಗ ಪಡುವಾಗ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ವ್ಯಾಪಾರಂ ಕುರುವನ್ನಪಿ, ತನ್ನ 5 ಜ್ಞಾನೇಂದ್ರಿಯಗಳಿಂದ 5 ಕರ್ಮೇಂದ್ರಿಯಗಳಿಂದ ವ್ಯಾಪಾರವನ್ನ ಇವ ಮಾಡುತ್ತಾನೆ ಇರ್ತಾನೆ. ಆದರೆ ಏನಂತ ಚಿಂತನೆ ಮಾಡಬೇಕು ಹೇಳುತ್ತಾರೆ, ಇಂದ್ರಿಯಾಣಿ ಇಂದ್ರಿಯಾರ್ಥೇಶು, ನನ್ನ ಇಂದ್ರಿಯಗಳು ಆ ಪದಾರ್ಥಗಳಲ್ಲಿ ಹರಿ ಇಚ್ಛೆಯ ವರ್ತಂತೆ ಇತಿ ಧಾರಯನ್, ಭಗವಂತ ನನ್ನ ಇಂದ್ರಿಯಗಳಲ್ಲಿದ್ದು ಆ ಇಂದ್ರಿಯಗಳನ್ನ ಪದಾರ್ಥಗಳ ಕಡೆಗೆ ಕರಕೊಂಡು ಹೋದರೆ ನನ್ನ ಇಂದ್ರಿಯಗಳು ಪದಾರ್ಥದ ಕಡೆಗೆ ಹೋಗ್ತಾ ಇವೆ. ಒಟ್ಟಾರೆ ತಾತ್ಪರ್ಯ ಅಂತ ಹೇಳ್ತಾ ಇದ್ದಾರೆ, ಸ್ವಾಮಿಯೇ ನನ್ನ ಸಕಲೇಂದ್ರಿಯಗಳನ್ನ ನಡೆಸ್ತಾ ಇದ್ದಾನೆ ಅಂತ ತಿಳಿದು ಮಾಡ್ತಾ ಇರ್ತಾನೆ. ಯಾರಾದರೂ ನೀ ಮಾಡಿದ್ಯಾ ಅಂದ್ರೆ ನಾನಾಗಿ ಮಾಡಲಿಲ್ಲ, ದೇವರು ಮಾಡಿಸಿದರೆ ಮಾಡಿದೆ, ನಾನಾಗಿ ಮಾಡಲಿಲ್ಲ ಅಂತ ಯಾರು ತಿಳಿಯುತ್ತಾರೋ ಅವರು ಯೋಗಯುಕ್ತಾತ್ಮ. ಅಂಥವರೇನಾಗ್ತಾರೆ, ಏನು ಕೆಲಸ ಮಾಡ್ತಾ ಇದ್ರು ಕೂಡ ಅವರಿಗೆ ಅಂಟಲ್ಲ. ಅದನ್ನೇ ರಾಯರು ಹೇಳ್ತಾರೆ ಅಲ್ಲಿ, ಮನಸ ಅವಮೃಷನ್ ಎಲ್ಲವನ್ನೂ ಮಾಡ್ತಾ ಇರ್ತಾನಂತೆ. ಮಾಡುವ ಕಾಲಕ್ಕೆ ಆ ಇಂದ್ರಿಯಗಳೆಲ್ಲ ಹರಿ ಇಚ್ಛೆಯ ವರ್ತಂತೆ ಇತಿಧಾರಯನ್, ಶ್ರೀಹರಿಯ ಇಚ್ಛೆಯಿಂದಲೇನೆ ನನ್ನ ಇಂದ್ರಿಯಗಳು ಪ್ರವೃತ್ತಿ ಆಗ್ತಾ ಇವೆ. ನಾನು ಶ್ವಾಸ ಬಿಡೋದು ಹರಿಯಿಂದ, ನನ್ನ ಇಂದ್ರಿಯಗಳು ಕೆಲಸ ಮಾಡುವುದು ಒಳಗಿದ್ದ ಶ್ರೀಹರಿಯಿಂದ ಅಂತ ಅದನ್ನು ನೆನೆಯುತ್ತಾ ಮನಸ್ಸಿನಲ್ಲಿ ಚೆನ್ನಾಗಿ ಅನುಭವ ಪಡೆಯುತ್ತಾ ಕೆಲಸ ಮಾಡುತ್ತಾನಂತೆ. ಯಾಕೆ ನೋಡ್ತೀವಿ, ಯಾರು ಮಾಡಿದ್ದು, ನಾ ಮಾಡಿದ್ದು ಅಂತ ಹೇಳ್ತೀವಿ. ಆದರೆ ಹೇಳುತ್ತಾರೆ, ಶಾಸ್ತ್ರ ಹೇಳುತ್ತೆ, ದೇವರೇ ನಿನ್ನಲ್ಲಿ ನಿಂತು ತಾನೇ ನಿನ್ನಿಂದ ಮಾಡಿಸಿದಾಗ ದೇವರನ್ನ ಮರೆತು ನಾ ಮಾಡಿದೆ ಅಂತ ಹೇಳುವುದು ಕಳ್ಳತನಾಗಲ್ಲವೇ. ಅದಕ್ಕೆ ಹೇಳ್ತಾರೆ, ಯಾತ್ರಿ ನಾವ್ಯಾಕೆ ಮಾಡಬಾರದು, ನಾವೇ ಮಾಡಿದ್ದೀವಿ ಅಂತ ಅಂದುಕೊಳ್ಳಬಾರದು. ಯಾಕೆ ದೇವರೇ ಮಾಡಿಸಿದ್ರು ಅಂತನೇ ಯಾಕೆ ಅಂದುಕೊಳ್ಳಬೇಕು? ಅಂದರೆ ರಾಯರು ಹೇಳುತ್ತಾರೆ, ಸ್ವಸ್ಯ ಸ್ವಾತಂತ್ರ್ಯಾಭಾವಾತ್, ತನಗೆ ಚೂರೂ ಸ್ವಾತಂತ್ರ್ಯ ಇಲ್ಲದ್ದರಿಂದ ನೈವ ಕಿಂಚಿತ್ ಕರೋಮೀತಿ ಮನ್ಯೇತ, ನನಗೆ ಸ್ವಾತಂತ್ರ್ಯ ಚೂರು ಇಲ್ಲ, ನಾನೇನು ಮಾಡಬಲ್ಲೆ, ಏನು ಮಾಡಲಿಕ್ಕಾಗಲ್ಲ. ಅವ ತಿಳಿಸಿದರೆ ತಿಳಿಯುತ್ತೇನೆ, ಮರೆಸಿದರೆ ಮರೆಯುತ್ತೇನೆ, ನಡೆಸಿದರೆ ನಡೆಯುತ್ತೇನೆ, ನಿಲ್ಲಿಸಿದರೆ ನಿಲ್ಲುತ್ತೇನೆ, ಅವನು ಹೇಗೆ ಮಾಡಿಸಿದರೆ ಹಾಗೆ ಮಾಡ್ತಾನೇ ಇರ್ತೇನೆ, ನಾನಾಗಿ ಏನು ಮಾಡಲಿಕ್ಕಾಗಲ್ಲ. ನೈವ ಕಿಂಚಿತ್ ಕರೋಮಿ, ಸ್ವತಂತ್ರನಾಗಿ ಏನೂ ಮಾಡಲಿಕ್ಕಾಗಲ್ಲ ಅಂತ ಯಾರಿಗೆ ಮನಸ್ಸಿಗೆ ಬರ್ತಾ ಇರುತ್ತೋ ಯಾವಾಗ ಯಾವಾಗ ಬರಬೇಕು? ಎಲ್ಲ ಆಗ್ತಾ ಇದೆ, ದೇವ ಮಾಡಿಸ್ತಾ ಇದ್ದಾನೆ, ನಾನಾಗಿ ಮಾಡಲಾರೆ, ನಾನಾಗಿ ಮಾಡಲಾರೆ ಅಂತ ಯಾವಾಗ ಯಾವಾಗ ಬರಬೇಕು ಅಂದರೆ ಹೇಳುತ್ತಾರೆ, ಪಶ್ಯನ್ ನೋಡ್ತಾ ಇರ್ತೇವೆ. ಸ್ವಾಮಿ ನೀನೇ ನೋಡಿಸ್ತಾ ಇದೀಯ, ನಾನಾಗಿ ನೋಡಲಾರೆ, ನಾನಾಗಿ ಕೇಳಲಾರೆ, ನೀ ಕೇಳಿಸಿದರೆ ಕೇಳುತ್ತೇನೆ, ನೀ ಸ್ಪರ್ಶ ಮಾಡಿಸಿದರೆ ಮಾಡುತ್ತೇನೆ ಅಂತ ಪ್ರತಿಯೊಂದು ಕಡೆ ಪ್ರಲಪನ್ ವಿಸೃಜನ್ ಗ್ರಂಥನ್ ಹೇಳ್ತಾ ಓನಿಮಿಷನ್ ನಿಮಿಷನ್ ಅಪಿ, ಕಣ್ಣು ರಕ್ತ ಹಾಕಿದ್ರು ತೆಗೆದರೂ ಕೂಡ ಹರೇ ನೀ ಮಾಡಿಸ್ತಾ ಇದೀಯಾ, ನೀ ಮಾಡಿಸ್ತಾ ಇದೀಯಾ ಅಂತ ಹೆಜ್ಜೆ ಹೆಜ್ಜೆಗೆ ಯಾರು ಸ್ಮರಣೆ ಮಾಡುತ್ತಾ ಇರ್ತಾರೋ ಅವರು ಹೇಳ್ತಾ ಇದ್ದಾರೆ, ಎಂದೂ ಕೂಡ ಏನು ಮಾಡಿದ್ರು ಅವರಿಗೆ ಲೇಪ ಆಗಲ್ಲ. ಇಷ್ಟು ಕೃಷ್ಣ ನಮಗೆ ತಿಳಿಸಿಕೊಟ್ಟದ್ದು ಬಹಳ ದೊಡ್ಡದಿದೆ. ನಾವು ಇವತ್ತಿಂದ ಅನುಷ್ಠಾನ ಕಟ್ತೀವಿ ನೀವು ಹೇಳಿದ್ರೆ ಚೆನ್ನಾಗಿದೆ, ಕರ್ಮ ಬಂಧನದಿಂದ ಬಿಡುಗಡೆ ಆಗುತ್ತೆ, ಚುಟುಕಾಗಿ ಹೇಳ್ಕೊಟ್ಬಿಡಿ ನಮಗೆ. ದಾಸರು ಬಂದರು, ಯಾಕೆ ಚಿಂತೆ ಮಾಡ್ತೀರಾ, ಒಂದೇ ಮಾತಲ್ಲಿ ಹೇಳ್ಕೊಡ್ತೇನೆ ಏನಂತ. ಮಾಡುತ್ತಲಿರಬೇಕು, ಮಾಡಿಲ್ಲ ಎನ್ನಬೇಕು ಅಂದೇ ಬಿಟ್ರು. ಇದೀ ಗೀತಾ ಸಾರಲು ತಂದರು, ಇದೇನು ಹೀಗಂತೀರಾ? ಕೃಷ್ಣ ಹೇಳಿದ್ದರೆ, ದೇವರು ನಮ್ಮಲ್ಲಿ ನಿಂತು ಏನು ಇಂದ್ರಿಯಗಳ ಕರ್ಮ ಮಾಡಿಸ್ತಾನೆ ಅದು ಮಾಡುತ್ತಲಿರಬೇಕು, ನಾನಾಗಿ ಸ್ವತಂತ್ರವಾಗಿ ಮಾಡಿಲ್ಲ ಎನ್ನಬೇಕು. ಸಿಂಪಲ್ ಸ್ಟೇಟ್ಮೆಂಟ್ ಕೊಟ್ರು, ಮಾಡುತ್ತಲಿರಬೇಕು, ಮಾಡಿಲ್ಲ ಎನ್ನಬೇಕು. ಇದು ಕೃಷ್ಣ ಹೇಳಿದ ತಾತ್ಪರ್ಯ. ಹಾಗೆ ಯಾರು ಮಾಡುತ್ತಾರೋ ಅವರೆಲ್ಲರೂ ಕೂಡ ವಿಶೇಷವಾಗಿ ಭಗವಂತನ ಸನ್ನಿಧಾನ ಸೇರುತ್ತಾರೆ, ಕರ್ಮದ ಅಂಟು ಕಳಕೊಂಡು ಬಿಡುತ್ತಾರೆ. ಸುಲಭವಾದ ಅದೇ ಕೃಷ್ಣ ಹೇಳಿದ, ಕರ್ಮಣಿ ಅಕರ್ಮಯ ಪಶ್ಚೇತ್ ಅಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಶು. ಕರ್ಮದಲ್ಲಿ ಅಕರ್ಮ ಯಾರು ನೋಡುತ್ತಾರೋ, ಅಕರ್ಮದಲ್ಲಿ ಕರ್ಮ ಯಾರು ನೋಡುತ್ತಾರೋ. ಶಬ್ದ ಬಹಳ ದೊಡ್ಡ ದೊಡ್ಡದು ಬಂತು, ಅರ್ಥ ಆಗಲಿಲ್ಲ. ಅದಕ್ಕೆ ಹೇಳಿದರು, ಕರ್ಮ ಅಂದರೆ ದೇವರು ನಮ್ಮಿಂದ ಮಾಡಿಸಿದ ಕರ್ಮದಲ್ಲಿ, ತಿರುಗಾಡುವುದು ತಿನ್ನೋದು ಮೊದಲಾದ ಕರ್ಮಗಳಲ್ಲಿ ದೇವರು ಮಾಡಿಸಿದರೆ ಮಾಡುತ್ತಾ ಇದ್ದೇನೆ ಅಂತ ನೋಡುತ್ತಾ, ಅಕರ್ಮ ನಾನಾಗಿ ಏನೂ ಮಾಡಲಾರೆ. ಕರ್ಮ ಅಂದ್ರೆ ದೇವರು ಮಾಡಿಸಿದ ಕರ್ಮ, ಅಕರ್ಮ ಅಂದ್ರೆ ನಾನಾಗಿ ಮಾಡುವ ಕರ್ಮ ಇಲ್ಲ ಅಂತ ತಿಳಿಯುತ್ತಾನೋ. ಹಾಗೆ ಅಕರ್ಮಣಿಚ ಕರ್ಮಯ, ಅಕರ್ಮ ಅಂದ್ರೆ ನಾವೇನು ಮಾಡದೆ ಇರುವುದು. ರಾತ್ರಿ ಮಲಗ್ತೀವಿ, ಏನಾದ್ರೂ ಮಾಡ್ತೀವ, ಬೆಳಿಗ್ಗೆವರೆಗೂ ಮಲ್ಕೊಂಡೇ ಇರ್ತೀವಿ, ನಮ್ಮ ಕರ್ಮ ಇಲ್ಲ, ಅಕರ್ಮ. ಅಕರ್ಮದಲ್ಲಿ ಕರ್ಮ ಯಾವುದು? ಭಗವಂತನ ಕರ್ಮ. ಸ್ವಪ್ನದಲ್ಲಿ ಎಲ್ಲ ಪದಾರ್ಥಗಳು ಸೃಷ್ಟಿ ಮಾಡಿ ನಮ್ಮನ್ನ ತಿರುಗಾಡಿಸಿ ಸುಖ ಕೊಟ್ಟು ಎಲ್ಲ ಮಾಡಿದ ಕರ್ಮ ಯಾರದು? ದೇವರದ್ದು. ಅಂದ್ರೆ ನಮ್ಮ ಕರ್ಮ ಇಲ್ಲದಿರುವಾಗ ಸ್ವಪ್ನ ಸುಷುಪ್ತಿಗಳಲ್ಲಿ ದೇವರ ಕರ್ಮವನ್ನು ಯಾರು ನೋಡುತ್ತಾರೋ ಅಥವಾ ಎಚ್ಚರ ಕಾಲದಲ್ಲಿ ಆಗುವ ಕರ್ಮಗಳಲ್ಲಿ ದೇವರೇ ಮಾಡಿಸ್ತಾ ಇದ್ದಾನೆ, ನಾನಾಗಿ ಮಾಡಲಾರೆ ಅಂತ ಯಾರು ನೋಡುತ್ತಾರೋ ಅಂಥವರಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ. ಇದೇ ಸಾಧನಾ ಸರ್ವಸ್ವ ಎಂಬುದನ್ನ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾನೆ. ಯಾಕೆ? ಇದಕ್ಕೆಲ್ಲ ಬುಡವಾದ್ದು ಒಂದೇ, ಜೀವ ಅಸ್ವತಂತ್ರ, ತನಾಗಿ ಏನೂ ಮಾಡಲಾರ. ಅಂಥ ಕಾಲಕ್ಕೆ ನಾನಾಗಿ ಏನೂ ಮಾಡಲಾರೆ, ಭಗವಂತ ಎಲ್ಲ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಅದಕ್ಕೆ ಹೇಳ್ತಾ ಇದ್ದಾರೆ. ಸ್ವಸ್ಥ ಸ್ವಾತಂತ್ರ್ಯಾಭಾವಾತ್ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ಹರೀಕ್ಷೆಯ ವರ್ತಂತೆ ಧಾರಯನ್ ಮನಸ ಅವಮೃಷನ್. ನನ್ನ ಇಂದ್ರಿಯಗಳೆಲ್ಲ ಅಸ್ವತಂತ್ರ, ದೇವರೇ ಮಾಡಿಸ್ತಾನೆ, ಇಲ್ಲದಿದ್ರೆ ಸಾಧ್ಯವಿಲ್ಲ ಎಂತ ಮನಸ್ಸಲ್ಲಿ ವಿಮರ್ಶೆ ಮಾಡತಾ. ಯಾಕೆ? ತನಗೆ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ಸ್ವಸ್ಥ ಸ್ವಾತಂತ್ರ್ಯಾಭಾವಾತ್. ಅದರಿಂದ ನೈವ ಕಂಚಿತ್ತರೋಮಿ, ನಾನಾಗಿ ಏನು ಮಾಡಲ್ಲ ಅಂತ ತಿಳಿಯುತ್ತಾನೆ ಅಂತ ಹೇಳ್ತಾಳೆ. ಹಾಗೆ ರಾಯರು ಕೊನೆಗೆ ಕನ್ಕ್ಲೂಷನ್ ಕೊಡ್ತಾರೆ, ಒಂದು ಮಾತಲ್ಲಿ ಹೇಳೇನಪ್ಪ ಹೀಗಿದೆ ಹೇಳ್ತಾರೆ. ಸರ್ವ ವ್ಯಾಪಾರಂ ಕುರುವನ್ನಪಿ, ಎಲ್ಲಾ ಕರ್ಮಗಳನ್ನು ಮಾಡುತ್ತಾ ಇದ್ರೂ ಕೂಡ ಇಂದ್ರಿಯಾಣಿ ಈಶ್ವರ ಪ್ರೇರಿತಾನಿ, ಇಂದ್ರಿಯಗಳು ಈಶ್ವರನೇ ಆ ಇಂದ್ರಿಯಗಳನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಂದ್ರಿಯ ಅರ್ಥೇಶು ವರ್ತಂತೆ, ಆಯಾ ಪದಾರ್ಥಗಳ ಕಡೆಗೆ ಇಂದ್ರಿಯಗಳು ಹೋಗ್ತಾ ಇವೆ. ಕಣ್ಣು ತೆಗೆದ್ರೆ ಏನೋ ನೋಡಬೇಕು, ಕಿವಿ ಕೇಳಬೇಕು, ಹಾಗೆ ಹೋಗ್ತಾ ಇದೆ. ಅದು ಕಳಿಸಿದ್ಯಾರು? ದೇವರೇ ಅಂತ ತಿಳಿದುಕೊಂಡು ಸಯೇವ ಸ್ವತಂತ್ರ. ರಾಯರ ಮಾತುಗಳು ನೋಡಿ, ಆ ಶ್ರೀಹರಿಯೇ ಸ್ವತಂತ್ರ. ನೈವ ಕಿಂಚಿದ ಅಹಂ ಕರೋಮಿ, ಯಾವುದೂ ಕೂಡ ನಾನು ಸ್ವತಂತ್ರವಾಗಿ ಮಾಡಲಾರೆ, ಅವನೇ ಸ್ವತಂತ್ರ. ಇತಿ ಅನುಸಂಧಾನಮೇವ, ಈ ಅನುಸಂಧಾನ ಮಾಡವೇ ಮಾಡುವುದೇ ದ್ವೇಷಾದಿ ವರ್ಜನ ರೂಪ ಸನ್ಯಾಸಸ್ಯ ಯೋಗ ರೂಪತ್ವ ನಾಮ. ಸನ್ಯಾಸಕ್ಕೆ ಯೋಗ, ಸನ್ಯಾಸ ಯೋಗ ಅಂದರೆ ಭಗವಂತನೇ ನನ್ನಿಂದ ಸಕಲ ಕರ್ಮಗಳನ್ನ ಮಾಡಿ ಮಾಡಿಸ್ತಾ ಇದ್ದಾನೆ, ನಾನಾಗಿ ಏನೂ ಮಾಡಲಾರೆ. ಇದು ಎಲ್ಲಾ ಕರ್ಮಗಳಲ್ಲಿ ಲಗೊಡಗು ಲಗೊಡಗು ಅಂತ ಎದೆ ಹೊಡಿತಾ ಇರುತ್ತಲ್ಲ ಆ ಥರ ಬರಬೇಕು. ಸ್ವಾಮಿ ನೀ ಮಾಡಿಸ್ತಾ ಇದೀಯ, ನಾನಾಗಿ ಮಾಡಲಾರೆ. ನೀ ಮಾಡಿಸ್ತಾ ಇದೀಯ, ನಾನಾಗಿ ಮಾಡಲಾರೆ. ಪ್ರತಿಯೊಂದು ಕರ್ಮ ಮಾಡುವಾಗ ಚಿಂತನೆ ಮಾಡಿ, ನಿನಗರ್ಪಿತ ಹರಿಯೇ ನೀ ಮಾಡಿಸಿದ್ದು, ನನ್ನ ಕರ್ಮಾನುಸಾರ ನೀ ಮಾಡಿಸಿದ್ದು, ನಿನಗರ್ಪಿತ ಹರಿಯೇ ಅಂದರೆ ದೊಡ್ಡ ಯಜ್ಞ ಆಗುತ್ತೆ. ಭಗವಂತ ಅದನ್ನು ಸ್ವೀಕಾರ ಮಾಡುತ್ತಾನೆ. ಅದನ್ನು ದಾಸರಾಗಿ ಹೇಳ್ತಾರೆ, ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದ ಅಧೀನವೆಂದು ಅಡಿಗಡಿಗೆ ನೆನಪುತ್ತಿರು. ಇದನ್ನೇ ಹೇಳ್ತಾ ಇದ್ದಾರೆ. ಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಮಸ್ತು.